ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 17/2/2025 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸ್ವಯಂ ಪರಮಾತ್ಮ ತಂದೆ ನಿಮ್ಮ ಅತಿಥಿಯಾಗಿ ನಿಮ್ಮ ಬಳಿ ಬಂದಿದ್ದಾರೆ ಅಂದ ಮೇಲೆ ನೀವು ಪರಮಾತ್ಮ ತಂದೆಗೆ ಗೌರವವನ್ನು ಕೊಟ್ಟು ಪರಮಾತ್ಮ ತಂದೆಗೆ ಸತ್ಕಾರವನ್ನು ಮಾಡಬೇಕು. ಹೇಗೆ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ಕರೆದಿದ್ದೀರೋ ಅದೇ ರೀತಿ ಪ್ರೀತಿಯಿಂದ ಪರಮಾತ್ಮ ತಂದೆಗೆ ಗೌರವವನ್ನು ಕೊಟ್ಟು ಪರಮಾತ್ಮ ತಂದೆಗೆ ಸತ್ಕಾರವನ್ನು ಮಾಡಬೇಕು. ಪರಮಾತ್ಮ ತಂದೆಗೆ ನಿರಾಧಾರವನ್ನು ಮಾಡಬಾರದು, ಅಂದರೆ ಪರಮಾತ್ಮ ತಂದೆಯನ್ನು ತಿರಸ್ಕಾರ ಮಾಡಬಾರದು. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನಿಮಗೆ ಸದಾ ಯಾವೊಂದು ನಶೆ ಏರಿರಬೇಕು? ಒಂದು ವೇಳೆ ನಶೆ ಏರಿಲ್ಲ ಅಂದರೆ ಪರಮಾತ್ಮ ತಂದೆ ಏನೆಂದು ಹೇಳುತ್ತಾರೆ? ಉತ್ತರ, ಸರ್ವಶ್ರೇಷ್ಠ ಮಾಲೀಕ ಆದಂತಹ ಪರಮಾತ್ಮ ತಂದೆ ಈ ಪತಿತ ಜಗತ್ತಿನಲ್ಲಿ ನಮ್ಮ ಅತಿಥಿಯಾಗಿ ನಮ್ಮ ಬಳಿ ಬಂದಿದ್ದಾರೆ ಅನ್ನುವ ನಶೆ ನಿಮಗೆ ಸದಾ ಏರಿರಬೇಕು. ಆದರೆ ನಂಬರ್ ವಾರಾಗಿ ಮಕ್ಕಳಿಗೆ ನಶೆ ಏರುತ್ತದೆ. ಕೆಲವರು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಸಂಶಯ ಬುದ್ಧಿಯುಳ್ಳವರಾಗಿ ಪರಮಾತ್ಮ ತಂದೆಯ ಕೈಯನ್ನೇ ಬಿಟ್ಟು ಬಿಡುತ್ತಾರೆ. ಅಂಥವರನ್ನು ನೋಡಿ ಹೇಳಲಾಗುತ್ತದೆ ಅವರ ಅದೃಷ್ಟವೇ ಆ ರೀತಿ ಇದೆ ಎಂದು. ಓಂ ಶಾಂತಿ, ಓಂ ಶಾಂತಿ, ಎರಡು ಬಾರಿ ಓಂ ಶಾಂತಿ ಎಂದು ಹೇಳಬೇಕಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಗೊತ್ತಿದೆ. ಒಂದನೆಯದಾಗಿ ಪರಮಾತ್ಮ ತಂದೆ ಓಂ ಶಾಂತಿ ಎಂದು ಹೇಳುತ್ತಾರೆ, ಇನ್ನು ಎರಡನೆಯದಾಗಿ ಈ ಬ್ರಹ್ಮಾ ತಂದೆ ಕೂಡ ಓಂ ಶಾಂತಿ ಎಂದು ಹೇಳುತ್ತಾರೆ. ಏಕೆಂದರೆ ಶಿವ ತಂದೆ ಮತ್ತು ಬ್ರಹ್ಮಾ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ತಾನೆ. ಭಗವಂತ ತಂದೆಗೆ ಎಷ್ಟು ಶ್ರೇಷ್ಠ ರೂಪದಲ್ಲಿ ಮಹಿಮೆಯನ್ನು ಮಾಡುತ್ತಾರೆ, ಆದರೆ ಗಾಡ್ ಫಾದರ್ ಪರಮಾತ್ಮ ತಂದೆ ಅನ್ನುವ ಶಬ್ದ ಎಷ್ಟೊಂದು ಸಾಧಾರಣ ಶಬ್ದ ಆಗಿದೆ. ಕೇವಲ ತಂದೆ ಎಂದು ಹೇಳುವುದಿಲ್ಲ, ಗಾಡ್ ಫಾದರ್ ಎಂದು ಕರೆಯುತ್ತೇವೆ ಅಥವಾ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೆ. ಆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮಹಿಮೆ ಕೂಡ ಬಹಳಷ್ಟು ಶ್ರೇಷ್ಠ ಆಗಿದೆ. ಆ ಪರಮಾತ್ಮ ತಂದೆಯನ್ನು ಪತಿತ ಜಗತ್ತಿನಲ್ಲೇ ನಾವು ಕರೆಯುತ್ತೇವೆ. ತಂದೆಯಾದ ನನ್ನನ್ನು ನೀವು ಈ ಪತಿತ ಜಗತ್ತಿಗೆ ಕರೆಯುತ್ತೀರಾ ಎಂದು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಹೇಗೆ ಪತಿತ ಪಾವನ ಆಗಿದ್ದಾರೆ? ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಅರ್ಧಾಕಲ್ಪ ಅಂದರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರ ರಾಜ್ಯ ಇತ್ತು, ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಹೇಗೆ ರಾಜ್ಯ ನಡೆಯಿತು ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಕೆಲವರು ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯುತ್ತಾರೆ, ಇನ್ನು ಕೆಲವರು ಪರಮಾತ್ಮ ತಂದೆಗೆ ಮುಕ್ತಿದಾತ ಎಂದು ಕರೆಯುತ್ತಾರೆ. ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆಯನ್ನು ನೀವು ಈ ಪತಿತ ಜಗತ್ತಿಗೆ ಕೂಗಿ ಕರೆಯುತ್ತೀರ. ಪರಮಾತ್ಮ ತಂದೆ, ನೀವು ಬಂದು ಭಾರತದ ನಿವಾಸಿಗಳಾದ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಿ ಎಂದು ಈ ಪತಿತ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಸ್ಥಾನ ಎಷ್ಟೊಂದು ಶ್ರೇಷ್ಠ ಆಗಿದೆ, ಪರಮಾತ್ಮ ತಂದೆ ಎಷ್ಟೊಂದು ಸರ್ವಶ್ರೇಷ್ಠ ಸ್ಥಾನದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಅಧಿಕಾರಿಯಾಗಿದ್ದಾರೆ. ಆದರೆ ಪರಮಾತ್ಮ ತಂದೆಯನ್ನು ರಾವಣ ರಾಜ್ಯದಲ್ಲಿ ಎಲ್ಲರೂ ಕೂಗಿ ಕರೆಯುತ್ತಾರೆ. ಯಾವಾಗ ಜಗತ್ತು ರಾವಣ ರಾಜ್ಯ ಆಗಿರುತ್ತದೆಯೋ ಆಗ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಈ ರಾವಣ ರಾಜ್ಯಕ್ಕೆ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯದೇ ಇದ್ದರೆ ಈ ರಾವಣ ರಾಜ್ಯದಿಂದ ಯಾರು ನಮ್ಮನ್ನು ಮುಕ್ತ ಮಾಡಲು ಸಾಧ್ಯ? ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಈ ಸಮಯದಲ್ಲಿ ಕೇಳುತ್ತೀರಾ. ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು? ಆದರೆ ಮಕ್ಕಳಿಗೆ ಅಷ್ಟೊಂದು ಜ್ಞಾನದ ನಶೆ ಏರುವುದಿಲ್ಲ. ಶರಾಬ್ನ ನಶೆ ತಕ್ಷಣ ಎಲ್ಲರಿಗೂ ಏರಿಬಿಡುತ್ತದೆ. ಶರಾಬನ್ನು ಕುಡಿದಾಗ ವ್ಯಕ್ತಿಗಳಿಗೆ ತಕ್ಷಣ ನಶೆ ಏರುತ್ತದೆ. ಆದರೆ ಇಲ್ಲಿ ಮಕ್ಕಳಿಗೆ ಜ್ಞಾನದ ನಶೆ ಬೇಗ ಏರುವುದಿಲ್ಲ. ಏಕೆಂದರೆ ಈ ಜ್ಞಾನ ಮಾರ್ಗದಲ್ಲಿ ಧಾರಣೆಯ ಮಾತಿದೆ, ಅದೃಷ್ಟದ ಮಾತಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಬಹಳ ದೊಡ್ಡ ವ್ಯಕ್ತಿ, ಅಂದರೆ ಬಹಳ ದೊಡ್ಡ ಮಾಲೀಕ ಆಗಿದ್ದಾರೆ. ನಿಮ್ಮಲ್ಲೂ ಕೂಡ ಕೆಲವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇದೆ. ಒಂದು ವೇಳೆ ಎಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇದ್ದಿದ್ದರೆ ಸಂಶಯ ಬುದ್ಧಿ ಉಳ್ಳವರಾಗಿ ಏಕೆ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗುತ್ತಿದ್ದರು? ಪರಮಾತ್ಮ ತಂದೆಯನ್ನೇ ಮರೆತು ಬಿಡುತ್ತಾರೆ. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಮ್ಮ ಬುದ್ಧಿಯಲ್ಲಿ ಯಾವ ಕಾರಣಕ್ಕೂ ಪರಮಾತ್ಮ ತಂದೆಯ ಬಗ್ಗೆ ಸಂಶಯ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಆದರೆ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ. ಪರಮಾತ್ಮ ತಂದೆ ಅದ್ಭುತವಾದ ತಂದೆಯಾಗಿದ್ದಾರೆ. ಗಾಯನ ಕೂಡ ಇದೆ. ಆಶ್ಚರ್ಯವಾಗಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆಶ್ಚರ್ಯವಾಗಿ ಪರಮಾತ್ಮ ತಂದೆಯ ಜ್ಞಾನದ ಮಾತನ್ನು ಕೇಳುತ್ತಾರೆ. ಆಶ್ಚರ್ಯವಾಗಿ ತಂದೆಗೆ ತಂದೆ ಎಂದು ಕರೆಯುತ್ತಾರೆ. ತಂದೆ ಹೇಳುವ ಜ್ಞಾನದ ಮಾತನ್ನು ಆಶ್ಚರ್ಯದಿಂದ ಕೇಳಿ ಅನ್ಯರಿಗೂ ಆಶ್ಚರ್ಯದಿಂದ ಜ್ಞಾನವನ್ನು ತಿಳಿಸುತ್ತಾರೆ. ಆದರೂ ಕೂಡ ಮಾಯೆ ಪುನಃ ಸಂಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದ ಈ ಶಾಸ್ತ್ರಗಳಲ್ಲಿ ಯಾವ ಸಾರವೂ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಶಾಸ್ತ್ರದ ಮೂಲಕ ಯಾರೂ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ಮಕ್ಕಳಾದ ನಿಮ್ಮಲ್ಲೂ ಕೂಡ ಕೆಲವರ ಬುದ್ಧಿಯಲ್ಲಿ ಮಾತ್ರ ಕಷ್ಟಪಟ್ಟಾಗ ತಂದೆಯ ನೆನಪು ಸ್ಥಿರವಾಗಿ ಉಳಿಯಲು ಸಾಧ್ಯ. ನೀವು ಸ್ವಯಂ ಅನುಭವವನ್ನು ಮಾಡುತ್ತಿದ್ದೀರಾ, ಪರಮಾತ್ಮ ತಂದೆಯ ನೆನಪು ನನ್ನ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿದಿಲ್ಲ ಎಂದು. ಆತ್ಮನಾದ ನಾನೂ ಕೂಡ ಬಿಂದು ರೂಪದಲ್ಲಿ ಇದ್ದೇನೆ. ನನ್ನ ತಂದೆಯಾದ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಆ ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವನ್ನು ಆಧಾರವಾಗಿ ಪಡೆದುಕೊಳ್ಳುತ್ತೇನೆ. ನನ್ನ ಹೆಸರು ಶಿವ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ಶಿವ ತಂದೆಯ ಆತ್ಮದ ಹೆಸರು ಎಂದೂ ಬದಲಾಗುವುದಿಲ್ಲ. ನಿಮ್ಮ ಶರೀರದ ಹೆಸರು ಬದಲಾಗುತ್ತಿರುತ್ತದೆ. ಶರೀರಕ್ಕೆ ಹೆಸರನ್ನು ಇಡುತ್ತಾರೆ. ಮದುವೆ ಆದಾಗ ಹೆಸರನ್ನು ಚೇಂಜ್ ಮಾಡುತ್ತಾರೆ. ಪುನಃ ಆ ಹೆಸರನ್ನು ಪಕ್ಕಾ ಮಾಡಿಕೊಳ್ಳುತ್ತಾರೆ. ಮದುವೆಯ ಸಮಯದಲ್ಲಿ ಹೆಣ್ಣು ಮಕ್ಕಳ ಹೆಸರನ್ನು ಚೇಂಜ್ ಮಾಡುತ್ತಾರೆ. ನಂತರ ಆ ಹೊಸ ಹೆಸರೇ ನನ್ನ ಹೆಸರು ಎಂದು ಅವರು ಪಕ್ಕಾ ಮಾಡಿಕೊಳ್ಳುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ನೀವೀಗ ಪಕ್ಕಾ ಮಾಡಿಕೊಳ್ಳಿ. ಯಾವ ಯಾವ ಸಮಯದಲ್ಲಿ ಅತ್ಯಾಚಾರ ನಡೆಯುತ್ತದೆಯೋ ಮತ್ತು ಧರ್ಮದ ನಿಂದನೆ ನಡೆಯುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ. ಆದರೆ ಗೀತೆಯ ಈ ಅಕ್ಷರವನ್ನು ಯಾರೂ ಕೂಡ ಧಾರಣೆ ಮಾಡಿಕೊಂಡಿಲ್ಲ. ಗೀತೆಯ ಈ ಅಕ್ಷರವನ್ನು ಯಾರೂ ಹೇಳುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಕಲ್ಲು ಮಣ್ಣು ಎಲ್ಲದರಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳಿ ತಂದೆಯಾದ ನನಗೆ ನೀವು ಎಷ್ಟೊಂದು ನಿಂದನೆಯನ್ನು ಮಾಡುತ್ತೀರಾ. ಇದೇನು ಹೊಸ ಮಾತಲ್ಲ. ಕಲ್ಪ ಕಲ್ಪದಲ್ಲೂ ಈ ರೀತಿ ಪತಿತರಾಗಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತೇವೆ. ಯಾವಾಗ ಪ್ರತಿ ಕಲ್ಪದಲ್ಲೂ ಪತಿತರಾಗಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪ್ರತಿ ಕಲ್ಪದಲ್ಲೂ ನನ್ನ ಪಾತ್ರ ನಡೆಯುತ್ತದೆ. ನನ್ನ ಪಾತ್ರದಲ್ಲಿ ಸ್ವಲ್ಪ ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಈ ಪಾತ್ರದಲ್ಲಿ ಸ್ವಲ್ಪ ಕೂಡ ಅದಲಿ ಬದಲಿ ಆಗಲು ಸಾಧ್ಯ ಇಲ್ಲ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಕೆಲವರು ನಿಮ್ಮನ್ನು ಕೇಳುತ್ತಾರೆ, ಕೇವಲ ಪರಮಾತ್ಮ ತಂದೆ ಭಾರತದಲ್ಲಿ ಮಾತ್ರ ಬರುತ್ತಾರೇನು? ಭಾರತ ದೇಶ ಮಾತ್ರ ಕೇವಲ ಸ್ವರ್ಗ ಆಗುತ್ತದೆಯೇನು? ಕೇವಲ ಭಾರತ ದೇಶ ಅಷ್ಟೇ ಸ್ವರ್ಗ ಆಗುತ್ತದೆಯೇನು ಎಂದು ಕೆಲವರು ಪ್ರಶ್ನೆಯನ್ನು ಕೇಳುತ್ತಾರೆ. ಆಗ ನೀವು ಹೇಳಬೇಕು, ಹೌದು, ಭಾರತ ದೇಶ ಮಾತ್ರ ಸ್ವರ್ಗ ಆಗುತ್ತದೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಇದು ಅನಾದಿ ಮತ್ತು ಅವಿನಾಶಿಯಾದಂತಹ ನಾಟಕ ಆಗಿದೆ. ಅನಾದಿ ಮತ್ತು ಅವಿನಾಶಿ ರೂಪದಲ್ಲಿ ಪರಮಾತ್ಮ ತಂದೆಯ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಎಷ್ಟೊಂದು ಸರ್ವಶ್ರೇಷ್ಠ ಆಗಿದ್ದಾರೆ. ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನ್ನನ್ನು ಪತಿತ ಜಗತ್ತಿಗೆ ಕರೆಯುತ್ತೀರಾ. ನಾನಂತೂ ಸದಾ ಪಾವನ ಆಗಿದ್ದೇನೆ. ನನ್ನನ್ನು ಪಾವನ ಜಗತ್ತಿಗೆ ನೀವು ಕರೆಯಬೇಕು. ಆದರೆ ನೀವು ನನ್ನನ್ನು ಪಾವನ ಜಗತ್ತಿಗೆ ಕರೆಯುವುದಿಲ್ಲ. ಪಾವನ ಜಗತ್ತಿಗೆ ನನ್ನನ್ನು ಕರೆಯುವ ಅವಶ್ಯಕತೆ ಇಲ್ಲ. ಪತಿತ ಜಗತ್ತಿಗೆ ನನ್ನನ್ನು ಕರೆಯುತ್ತೀರಾ? ಪರಮಾತ್ಮ ತಂದೆ, ನೀವು ಈ ಪತಿತ ಜಗತ್ತಿಗೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ? ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ದೊಡ್ಡ ಅತಿಥಿಯಾಗಿದ್ದಾರೆ. ಅರ್ಧ ಕಲ್ಪದಿಂದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ಯಾರಾದರೂ ದೊಡ್ಡ ವ್ಯಕ್ತಿಗಳನ್ನು ಅತಿಥಿಯ ರೂಪದಲ್ಲಿ ಕರೆದರೆ ಒಂದು ವರ್ಷ ಅಥವಾ ಎರಡು ವರ್ಷ ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬನ್ನಿ ಎಂದು ಕರೆಯುತ್ತಾರೆ. ಇಂತಹ ದೊಡ್ಡ ವ್ಯಕ್ತಿಗಳು ಈ ವರ್ಷ ಬರದೇ ಇದ್ದರೆ ಮುಂದಿನ ವರ್ಷ ಅವಶ್ಯವಾಗಿ ನಮ್ಮ ಮನೆಗೆ ಬರುತ್ತಾರೆ ಎಂದು ಜನ ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆಯನ್ನು ನೀವು ಅರ್ಧ ಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವಂತಹ ಪಾತ್ರ ಕೂಡ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಹಳಷ್ಟು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಮನುಷ್ಯರು ಒಂದು ಕಡೆ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ, ಇನ್ನೊಂದು ಕಡೆ ಪರಮಾತ್ಮ ತಂದೆಯ ಮಹಿಮೆಗೆ ಕಲೆ ಬರುವಂತೆ ಮಾಡುತ್ತಾರೆ, ಅಂದರೆ ಕಲೆಯನ್ನು ಹಚ್ಚುತ್ತಾರೆ. ವಾಸ್ತವದಲ್ಲಿ ಎಲ್ಲರಿಗಿಂತ ಬಹಳ ದೊಡ್ಡ ಅತಿಥಿ, ಅಂದರೆ ಬಹಳಷ್ಟು ಮಹಿಮೆ ಉಳ್ಳಂತಹ ಅತಿಥಿ, ಸರ್ವಶ್ರೇಷ್ಠ ಅತಿಥಿ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ. ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಬಹಳ ದೊಡ್ಡ ಸರ್ವಶ್ರೇಷ್ಠ ಅತಿಥಿ ಪರಮಾತ್ಮ ತಂದೆಯಾಗಿದ್ದಾರೆ. ಎಲ್ಲರಿಗಿಂತ ಜಾಸ್ತಿ ಮಹಿಮೆ ಉಳ್ಳಂತಹ ಅತಿಥಿ ಪರಮಾತ್ಮ ತಂದೆಯಾಗಿದ್ದಾರೆ. ಆದರೆ ಅಂತಹ ಪರಮಾತ್ಮ ತಂದೆಯ ಮಹಿಮೆಗೆ ಕಲೆಯನ್ನು ಹಚ್ಚಿಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ಕಲ್ಲು ಮಣ್ಣು ಎಲ್ಲದರಲ್ಲೂ ಇದ್ದಾರೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಎಷ್ಟೊಂದು ಶ್ರೇಷ್ಠ ಅಧಿಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ಕರೆಯುತ್ತಾರೆ. ಆದರೆ ಮನುಷ್ಯರು ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ. ನಾನು ನಿಮಗೆ ತಂದೆಯಾಗಿದ್ದೇನೆ ಎಂದು, ತಂದೆಯಾದ ನಾನೇ ಬಂದು ನಿಮಗೆ ಪರಿಚಯವನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವು ಗಾಡ್ ಫಾದರ್ ಎಂದು ಪರಮಾತ್ಮ ತಂದೆಯಾದ ನನಗೆ ಕರೆಯುತ್ತೀರಾ. ಯಾವಾಗ ನೀವೆಲ್ಲರೂ ರಾವಣನ ಬಂಧನದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಏಕೆಂದರೆ ಎಲ್ಲರೂ ಭಕ್ತರಾಗಿದ್ದಾರೆ ಅಥವಾ ಎಲ್ಲರೂ ವಧುಗಳಾಗಿದ್ದಾರೆ, ಎಲ್ಲರೂ ಸೀತೆಯರಾಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ವರ ಆಗಿದ್ದಾರೆ, ಅಂದರೆ ಪರಮಾತ್ಮ ತಂದೆ ರಾಮ ಆಗಿದ್ದಾರೆ. ಇಲ್ಲಿ ಒಬ್ಬ ಸೀತೆಯ ಮಾತಿಲ್ಲ. ಎಲ್ಲಾ ಸೀತೆಯರನ್ನು ಪರಮಾತ್ಮ ತಂದೆ ರಾವಣನ ಜೈಲಿನಿಂದ ಮುಕ್ತ ಮಾಡುತ್ತಾರೆ. ಇದು ಬೇಹದ್ದಿನ ಮಾತಾಗಿದೆ. ಈ ಜಗತ್ತು ಹಳೆಯ ಪತಿತ ಜಗತ್ತಾಗಿದೆ. ಈ ಜಗತ್ತು ಹಳೆಯ ಜಗತ್ತಾಗುವುದು, ಪುನಃ ಈ ಜಗತ್ತು ಹೊಸ ಜಗತ್ತಾಗುವುದು ನಾಟಕದಲ್ಲಿ ಎಕ್ಯುರೇಟ್ ಆಗಿ ಫಿಕ್ಸ್ ಆಗಿದೆ. ಈ ಜಗತ್ತಿನಲ್ಲಿ ಕೆಲವರ ಶರೀರ ಬೇಗ ಹಳೆಯ ಶರೀರ ಆಗುತ್ತದೆ, ಕೆಲವರ ಶರೀರ ಹಳೆಯ ಶರೀರ ಆಗಲು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈ ನಾಟಕ ಎಕ್ಯುರೇಟ್ ಆಗಿ ಫಿಕ್ಸ್ ಆಗಿದೆ. ಸಂಪೂರ್ಣ 5000 ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ನಾನೇ ಬಂದು ನನ್ನ ಪರಿಚಯವನ್ನು ನಿಮಗೆ ನೀಡುತ್ತೇನೆ ಮತ್ತು ಸೃಷ್ಟಿ ಚಕ್ರದ ರಹಸ್ಯವನ್ನು ನಿಮಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಯಾರಿಗೂ ಪರಮಾತ್ಮ ತಂದೆಯ ಪರಿಚಯ ಗೊತ್ತಿಲ್ಲ. ಬ್ರಹ್ಮ ವಿಷ್ಣು ಶಂಕರರ ಪರಿಚಯ ಕೂಡ ಯಾರಿಗೂ ಗೊತ್ತಿಲ್ಲ. ಈ ಲಕ್ಷ್ಮೀನಾರಾಯಣರ ಪರಿಚಯ ಕೂಡ ಯಾರಿಗೂ ಗೊತ್ತಿಲ್ಲ. ರಾಮ ಸೀತೆಯರ ಪರಿಚಯ ಕೂಡ ಯಾರಿಗೂ ಗೊತ್ತಿಲ್ಲ. ಈ ನಾಟಕದಲ್ಲಿ ಸರ್ವಶ್ರೇಷ್ಠ ಪಾತ್ರಧಾರಿಗಳು ಇದೇ ದೇವತೆಗಳಾಗಿದ್ದಾರೆ. ಇದು ಮನುಷ್ಯರ ಮಾತಾಗಿದೆ. ಇನ್ನು 8 ಭುಜ 10 ಭುಜ ಇರುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ. ವಿಷ್ಣುವಿಗೆ ಏಕೆ 4 ಭುಜವನ್ನು ತೋರಿಸುತ್ತಾರೆ, ರಾವಣನಿಗೆ ಏಕೆ 10 ತಲೆಯನ್ನು ತೋರಿಸಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಸಂಪೂರ್ಣ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಹಳ ದೊಡ್ಡ ಅತಿಥಿಯಾಗಿದ್ದೇನೆ, ಆದರೆ ನಾನು ಗುಪ್ತ ಅತಿಥಿಯಾಗಿದ್ದೇನೆ. ಕೇವಲ ಮಕ್ಕಳಾದ ನೀವು ಮಾತ್ರ ತಂದೆಯಾದ ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಆದರೆ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದರೂ ಕೂಡ ಮಕ್ಕಳು ಪುನಃ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡಬೇಕು, ಎಷ್ಟೊಂದು ಗೌರವದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆತ್ಮ ನಿರಾಕಾರ ರೂಪದಲ್ಲಿ ಇದೆ, ಪರಮಾತ್ಮ ತಂದೆ ಕೂಡ ನಿರಾಕಾರ ಆಗಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಆತ್ಮ ಅಥವಾ ಪರಮಾತ್ಮ ತಂದೆಯ ಫೋಟೋವನ್ನು ತೆಗೆಯುವಂತಹ ಮಾತಿಲ್ಲ. ಇಲ್ಲಿ ನೀವು ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು, ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು. ನೀವೀಗ ಸದಾ ಅವಿನಾಶಿಯಾದ ವಸ್ತುವನ್ನೇ ನೋಡಬೇಕು, ಅವಿನಾಶಿ ವಸ್ತು ಆದಂತಹ ಪರಮಾತ್ಮ ತಂದೆಯನ್ನೇ ನೀವೀಗ ನೋಡಬೇಕು. ಈ ವಿನಾಶ ಆಗುವಂತಹ ದೇಹವನ್ನು ನೀವು ಏಕೆ ನೋಡುತ್ತೀರಾ? ನೀವೀಗ ಅವಿನಾಶಿ ಆತ್ಮವನ್ನೇ ನೋಡಬೇಕು. ನೀವು ಆತ್ಮ ಅಭಿಮಾನಿಯಾಗಿ, ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ. ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೀರೋ ಅಷ್ಟು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಬಹಳ ಸಹಜವಾದ ಯೋಗವನ್ನು ಕಲಿಸುತ್ತಾರೆ, ಅಂದರೆ ಸದಾ ತಂದೆಯ ನೆನಪನ್ನು ಮಾಡುವುದನ್ನು ತಂದೆ ಕಲಿಸುತ್ತಾರೆ. ಯೋಗದಲ್ಲಿ ಅನೇಕ ಪ್ರಕಾರದ ಯೋಗ ಇದೆ. ನೆನಪು ಅನ್ನುವ ಶಬ್ದ ಯಥಾರ್ಥವಾದ ಶಬ್ದ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಎಲ್ಲೋ ಕೆಲವರು ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳುತ್ತಾರೆ, ನಾನು ಇಡೀ ದಿನದಲ್ಲಿ ಇಷ್ಟು ಸಮಯ ನಿಮ್ಮ ನೆನಪಿನಲ್ಲಿ ಇದ್ದೆ ಎಂದು. ಕೆಲವು ಮಕ್ಕಳು ಮಾತ್ರ ಸತ್ಯವನ್ನು ಹೇಳುತ್ತಾರೆ, ಅಂದರೆ ಇಡೀ ದಿನದಲ್ಲಿ ಇಷ್ಟು ಸಮಯ ಮಾತ್ರ ನನಗೆ ನಿಮ್ಮ ನೆನಪಿತ್ತು ಎಂದು ಕೆಲವು ಮಕ್ಕಳು ಸತ್ಯವನ್ನು ಹೇಳುತ್ತಾರೆ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರಿಗೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಲು ನಾಚಿಕೆ ಆಗುತ್ತದೆ. ಅಂತಹ ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಇಡೀ ದಿನದಲ್ಲಿ 1 ಗಂಟೆ ತಂದೆಯ ನೆನಪಿನಲ್ಲಿ ನಾನು ಸ್ಥಿತ ಆಗಿದ್ದೆ ಎಂದು. ಒಂದು ಗಂಟೆ ತಂದೆಯನ್ನು ನಾನು ನೆನಪು ಮಾಡಿದೆ ಎಂದು ಹೇಳಲು ನಿಮಗೆ ನಾಚಿಕೆ ಆಗಬೇಕು. 24 ಗಂಟೆಯಲ್ಲಿ ಕೇವಲ ಒಂದೇ ಗಂಟೆ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಅಂದ ಮೇಲೆ ನಿಮಗೆ ನಾಚಿಕೆ ಆಗಬೇಕು ಎಂದು ತಂದೆ ಹೇಳುತ್ತಾರೆ. ಇಂತಹ ಪರಮಾತ್ಮ ತಂದೆಯನ್ನು ಹಗಲು ರಾತ್ರಿ ನೆನಪು ಮಾಡಬೇಕು. ಆದರೆ ನಾವು ಕೇವಲ ಒಂದು ಗಂಟೆ ಮಾತ್ರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳಷ್ಟು ಗುಪ್ತವಾದ ಪರಿಶ್ರಮದ ಮಾತಾಗಿದೆ. ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಅತೀ ದೂರದಿಂದ ಬರುವಂತಹ ಅತಿಥಿಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಹೊಸ ಜಗತ್ತಿಗೆ ಅತಿಥಿಯಾಗಿ ಬರುವುದಿಲ್ಲ, ನಾನು ಹಳೆಯ ಜಗತ್ತಿನಲ್ಲೇ ಬರುತ್ತೇನೆ. ನಾನು ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತೇನೆ. ಇದು ಹಳೆಯ ಜಗತ್ತಾಗಿದೆ, ಇದು ಹಳೆಯ ಜಗತ್ತಾಗಿದೆ ಅನ್ನುವುದೂ ಕೂಡ ಯಥಾರ್ಥವಾಗಿ ಯಾರಿಗೂ ಗೊತ್ತಿಲ್ಲ. ಹೊಸ ಜಗತ್ತಿನ ಆಯಸ್ಸಿನ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ಈ ಜ್ಞಾನವನ್ನು ನಿಮಗೆ ನೀಡುತ್ತೇನೆ. ಈ ನಾಟಕದ ಅನುಸಾರ ಪುನಃ ಈ ಜ್ಞಾನ ಮಾಯ ಆಗಿ ಬಿಡುತ್ತದೆ. ಪುನಃ ಕಲ್ಪದ ನಂತರ ಇದೇ ಪಾತ್ರ ಪುನರಾವರ್ತನೆ ಆಗುತ್ತದೆ. ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ, ಪ್ರತಿ ವರ್ಷ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ. ಯಾರೆಲ್ಲ ಈ ಸೃಷ್ಟಿಯಲ್ಲಿ ಇದ್ದು ಹೋಗಿದ್ದಾರೋ ಅವರ ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡುತ್ತಾರೆ. ಪ್ರತಿ 12 ತಿಂಗಳ ನಂತರ ಶಿವಜಯಂತಿಯನ್ನು ನೀವು ಆಚರಣೆ ಮಾಡುತ್ತೀರಾ. ಆದರೆ ಯಾವಾಗಿನಿಂದ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೀರಾ? ಯಾವಾಗಿನಿಂದ ನಾವು ಶಿವಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಕೇವಲ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಗಿದೆ ಎಂದು ಜನ ಹೇಳುತ್ತಾರೆ. ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು 5000 ವರ್ಷದ ಮಾತಾಗಿದೆ. ಅವಶ್ಯವಾಗಿ ಭಾರತದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಭಾರತ ದೇಶದ ಬಹಳ ದೊಡ್ಡ ಅತಿಥಿಯಾಗಿದ್ದೇನೆ. ಅರ್ಧ ಕಲ್ಪದಿಂದ ನೀವು ಬಹಳಷ್ಟು ನಿಮಂತ್ರಣವನ್ನು ನನಗೆ ನೀಡುತ್ತಾ ಬಂದಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ. ಯಾವಾಗ ನೀವೆಲ್ಲರೂ ಬಹಳಷ್ಟು ದುಃಖಿಗಳಾಗುತ್ತೀರೋ ಆಗ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯಾದ ನನ್ನನ್ನು ಕರೆಯುತ್ತೀರಾ. ಅಂದ ಮೇಲೆ ನಾನೀಗ ಈ ಪತಿತ ಜಗತ್ತಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಈ ಪತಿತ ಜಗತ್ತಿನಲ್ಲಿ ನನಗೆ ರಥಂತೂ ಬೇಕು ತಾನೆ. ಆತ್ಮ ಅಕಾಲ ಮೂರ್ತಿಯಾಗಿದೆ, ಅಕಾಲ ಮೂರ್ತಿಯಾದಂತಹ ಆತ್ಮಕ್ಕೆ ಈ ಶರೀರ ಸಿಂಹಾಸನ ಆಗಿದೆ. ಪರಮಾತ್ಮ ತಂದೆ ಕೂಡ ಅಕಾಲ ಮೂರ್ತಿಯಾಗಿದ್ದಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನು ಅನ್ನುವ ಸಿಂಹಾಸನದಲ್ಲಿ ಬಂದು ವಿರಾಜಮಾನ ಆಗುತ್ತಾರೆ. ಇದೆಲ್ಲ ಬಹಳಷ್ಟು ರಮಣೀಕವಾದ ಮಾತಾಗಿದೆ. ಬೇರೆ ಯಾರಾದರೂ ಈ ಜ್ಞಾನದ ಮಾತನ್ನು ಕೇಳಿದರೆ ಆಶ್ಚರ್ಯ ಪಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ನನ್ನ ಮತದಂತೆ ನಡೆಯಿರಿ. ಪರಮಾತ್ಮ ಶಿವತಂದೆ ನಮಗೆ ಮತವನ್ನು ನೀಡುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ಪರಮಾತ್ಮ ಶಿವತಂದೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ಈ ಬ್ರಹ್ಮಾ ತಂದೆ ಕೂಡ ತಿಳಿಸುತ್ತಾರೆ, ನಾನು ಪರಮಾತ್ಮ ಶಿವತಂದೆ ತಿಳಿಸುವಂತಹ ಮುರುಳಿಯನ್ನು ಕೇಳಿ ಆ ಜ್ಞಾನದ ಮಾತನ್ನು ನಿಮಗೆ ತಿಳಿಸುತ್ತೇನೆ. ಅಂದ ಮೇಲೆ ಜ್ಞಾನವನ್ನು ತಿಳಿಸುವಂತವರು ಒಬ್ಬ ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಈ ಬ್ರಹ್ಮಾ ತಂದೆ ನಂಬರ್ 1 ಪೂಜ್ಯ ಆಗುತ್ತಾರೆ. ನಂತರ ಈ ಬ್ರಹ್ಮಾ ತಂದೆ ನಂಬರ್ 1 ಪೂಜಾರಿ ಆಗುತ್ತಾರೆ. ಈಗ ಈ ಬ್ರಹ್ಮಾ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ. ಮಕ್ಕಳಾದ ನೀವು ಸದಾ ತಿಳಿದುಕೊಳ್ಳಬೇಕು, ನಮಗೆ ಪರಮಾತ್ಮ ಶಿವತಂದೆ ಶ್ರೀಮತ ಪ್ರಾಪ್ತಿಯಾಗಿದೆ. ಈ ಬ್ರಹ್ಮಾ ತಂದೆ ನಿಮಗೆ ಮತವನ್ನು ನೀಡಿದರೂ ಕೂಡ ಪರಮಾತ್ಮ ಶಿವತಂದೆ ನಮಗೆ ಶ್ರೀಮತವನ್ನು ನೀಡಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ಒಂದು ವೇಳೆ ಯಾವುದಾದರೂ ಉಲ್ಟಾ ಕಾರ್ಯ ನಡೆದರೆ, ಉಲ್ಟಾ ಮಾತು ನಡೆದರೆ ಪರಮಾತ್ಮ ಶಿವತಂದೆ ಆ ಮಾತನ್ನು ಸರಿಪಡಿಸುತ್ತಾರೆ. ನೀವು ಸದಾ ಪರಮಾತ್ಮ ಶಿವತಂದೆಯ ಶ್ರೀಮತ ಎಂದು ತಿಳಿದುಕೊಂಡು ಶ್ರೀಮತದಂತೆ ನಡೆದರೆ, ಅಲ್ಲಿ ತಪ್ಪು ಕಾರ್ಯ ನಡೆದರೂ ಕೂಡ ತಂದೆ ಅದನ್ನು ಸರಿಪಡಿಸುತ್ತಾರೆ. ಇದು ಪರಮಾತ್ಮ ಶಿವತಂದೆಯ ಶ್ರೀಮತ ಅನ್ನುವ ಅಪಾರ ನಿಶ್ಚಯ ನಿಮಗೆ ಇದ್ದರೆ ನಿಮ್ಮ ಜವಾಬ್ದಾರಿಯನ್ನು ಶಿವತಂದೆ ತೆಗೆದುಕೊಳ್ಳುತ್ತಾರೆ. ನೀವು ಶಿವತಂದೆಯ ಶ್ರೀಮತ ಎಂದು ತಿಳಿದುಕೊಂಡು ಕಾರ್ಯವನ್ನು ಮಾಡಿದರೆ ಅಲ್ಲಿ ಏನಾದರೂ ತಪ್ಪು ನಡೆದರೂ ಕೂಡ ಅದಕ್ಕೆ ಶಿವತಂದೆ ಜವಾಬ್ದಾರ ಆಗಿರುತ್ತಾರೆ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ವಿಘ್ನ ಅಂತೂ ಬಂದೇ ಬರುತ್ತದೆ, ಬಹಳಷ್ಟು ದೊಡ್ಡ ದೊಡ್ಡ ವಿಘ್ನಗಳು ಬರುತ್ತದೆ. ನಿಮ್ಮ ಮಕ್ಕಳೂ ಕೂಡ ನಿಮ್ಮ ಜೀವನದಲ್ಲಿ ವಿಘ್ನವನ್ನು ಹಾಕುತ್ತಾರೆ. ಆದರೆ ನೀವು ಸದಾ ತಿಳಿದುಕೊಳ್ಳಬೇಕು, ಶಿವತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು. ಆಗ ಶಿವತಂದೆಯ ನೆನಪಿರುತ್ತದೆ. ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಇಲ್ಲಿ ಈ ಬ್ರಹ್ಮಾ ತಂದೆ ಮತವನ್ನು ನೀಡುತ್ತಿದ್ದಾರೆ ಎಂದು. ಆದರೆ ಇಲ್ಲಿ ಬ್ರಹ್ಮಾ ತಂದೆ ಮತವನ್ನು ನೀಡುತ್ತಿಲ್ಲ. ಒಂದು ವೇಳೆ ಬ್ರಹ್ಮಾ ತಂದೆ ಮತವನ್ನು ನೀಡಿದರೂ ಕೂಡ ನೀವು ಆ ಮತದಂತೆ ನಡೆದಾಗ ಏನಾದರೂ ತಪ್ಪು ಕಾರ್ಯ ನಡೆದರೆ ಅಲ್ಲಿ ಶಿವತಂದೆ ಜವಾಬ್ದಾರಾಗಿದ್ದಾರೆ. ಆದರೆ ಮಕ್ಕಳಲ್ಲಿ ಬಹಳಷ್ಟು ದೇಹಾಭಿಮಾನ ಇದೆ, ಆದ್ದರಿಂದ ಗಳಿಗೆ ಗಳಿಗೆಗೂ ಈ ಬ್ರಹ್ಮಾ ತಂದೆಯನ್ನೇ ಮಕ್ಕಳು ನೋಡುತ್ತಿರುತ್ತಾರೆ. ಶಿವತಂದೆ ಬಹಳ ದೊಡ್ಡ ಅತಿಥಿಯಾಗಿದ್ದಾರೆ ಅನ್ನುವುದು ರೈಲ್ವೆ ಸ್ಟೇಷನ್ನವರಿಗೆ ಗೊತ್ತಿಲ್ಲ. ನಿರಾಕಾರ ಪರಮಾತ್ಮ ತಂದೆಯನ್ನು ಹೇಗೆ ಅವರು ಗುರುತಿಸಲು ಸಾಧ್ಯ, ಅಥವಾ ನಿರಾಕಾರ ತಂದೆಯ ಬಗ್ಗೆ ಹೇಗೆ ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಪರಮಾತ್ಮ ಶಿವತಂದೆಗೆ ಎಂದೂ ಕಾಯಿಲೆ ಬರಲು ಸಾಧ್ಯ ಇಲ್ಲ. ಆದರೆ ಈ ಬ್ರಹ್ಮಾ ತಂದೆಗೆ ಕಾಯಿಲೆ ಬರುವ ಕಾರಣ ಪರಮಾತ್ಮ ತಂದೆ ಕಾಯಿಲೆಯ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮನ ತನುವಿನಲ್ಲಿ ಯಾರು ಕುಳಿತಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯನ್ನು ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಪುನಃ ಈ ಪ್ರಜಾಪಿತ ಬ್ರಹ್ಮಾ ತಂದೆ ಮನುಷ್ಯರಿಗೆ ತಂದೆಯಾಗಿದ್ದಾರೆ ಅಂದ ಮೇಲೆ ಇಲ್ಲಿ ಬಾಪ್ತಾದ ಇಬ್ಬರೂ ಕೂಡ ಎಷ್ಟು ದೊಡ್ಡ ಅತಿಥಿಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಏನೆಲ್ಲಾ ನಡೆಯುತ್ತಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ, ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತಾಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಈ ನಾಟಕದಲ್ಲಿ ಫಿಕ್ಸ್ ಆಗದೇ ಇರುವ ಯಾವ ಕಾರ್ಯವೂ ಇಲ್ಲಿ ನಡೆಯಲು ಸಾಧ್ಯ ಇಲ್ಲ. ನಾಟಕದಲ್ಲಿ ಫಿಕ್ಸ್ ಆಗಿರುವ ಮಾತನ್ನು ಬಿಟ್ಟು ಪರಮಾತ್ಮ ತಂದೆ ಕೂಡ ಬೇರೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಮಾಯೆ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ರಾಮ ಮತ್ತು ರಾವಣ ಇಬ್ಬರ ಪಾತ್ರ ಈ ನಾಟಕದಲ್ಲಿ ನಡೆಯುತ್ತದೆ. ಈ ನಾಟಕದಲ್ಲಿ ರಾವಣ ಚೈತನ್ಯ ರೂಪದಲ್ಲಿ ಇರುತ್ತಾನೆ. ಅಂದ ಮೇಲೆ ನಾನು ಕೂಡ ನಾಟಕದ ಅನುಸಾರ ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇದು ಸುಖ ಮತ್ತು ದುಃಖದ ಆಟ ಆಗಿದೆ. ಹೊಸ ಜಗತ್ತಿನಲ್ಲಿ ಸುಖ ಇರುತ್ತದೆ, ಈ ಹಳೆಯ ಜಗತ್ತಿನಲ್ಲಿ ದುಃಖ ಇದೆ. ಹೊಸ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ, ಈ ಹಳೆಯ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ, ನೀವು ಬಂದು ಪಾವನ ಜಗತ್ತನ್ನು ನಿರ್ಮಾಣ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ. ಏಕೆಂದರೆ ಪಾವನ ಜಗತ್ತಿನಲ್ಲಿ ಬಹಳಷ್ಟು ಸುಖ ಇತ್ತು, ಆದ್ದರಿಂದ ಪ್ರತಿ ಕಲ್ಪವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರುತ್ತಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರಿಗೂ ಸುಖವನ್ನು ಕೊಟ್ಟು ಹೋಗುತ್ತಾರೆ. ಈಗ ಪುನಃ ಪರಮಾತ್ಮ ತಂದೆಯ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ. ಈ ಜಗತ್ತು ಎಂದೂ ಸಮಾಪ್ತಿಯಾಗುವುದಿಲ್ಲ. ಈ ಜಗತ್ತು ಸಮಾಪ್ತಿಯಾಗುವುದು ಅಸಾಧ್ಯದ ಮಾತಾಗಿದೆ. ಸಮುದ್ರದ ಒಳಗಡೆ ಜಗತ್ತಿರಲು ಸಾಧ್ಯ ಇಲ್ಲ. ಇದು ಮೂರನೇ ಫ್ಲೋರ್ ಆಗಿದೆ. ಜಗತ್ತಿನ ಜನ ಹೇಳುತ್ತಾರೆ, ಇಡೀ ಜಗತ್ತೇ ಜಲಮಯ ಆಗುತ್ತದೆ, ಅಂದರೆ ಇಡೀ ಜಗತ್ತಿಗೆ ಪ್ರಳಯ ಬರುತ್ತದೆ, ಇಡೀ ಜಗತ್ತೇ ಪ್ರಳಯದಲ್ಲಿ ಮುಳುಗಿ ಹೋಗುತ್ತದೆ, ಆಗ ಎಲ್ಲಾ ಕಡೆ ನೀರೇ ನೀರಿರುತ್ತದೆ ಎಂದು ಹೇಳುತ್ತಾರೆ. ಆದರೂ ಕೂಡ ಪುನಃ ಭೂಮಿ ಅನ್ನುವಂತಹ ಒಂದು ಫ್ಲೋರ್ ಅಂತೂ ಇದೆ ತಾನೆ. ನೀರಂತೂ ಇದ್ದೇ ಇದೆ, ನೀರು ಇರಲೇಬೇಕು. ಭೂಮಿ ಅನ್ನುವಂತಹ ಈ ಫ್ಲೋರ್ನ ವಿನಾಶ ಎಂದೂ ಆಗಲು ಸಾಧ್ಯ ಇಲ್ಲ. ಈ ಭೂಮಿ ಅನ್ನುವ ಫ್ಲೋರ್ನ ಮೇಲೆ ನೀರು ಅಂದರೆ ನದಿಗಳಿದೆ. ಇನ್ನು ಸೆಕೆಂಡ್ ಫ್ಲೋರ್ನಲ್ಲಿ ಸೂಕ್ಷ್ಮ ವತನ ಇದೆ. ಫಸ್ಟ್ ಫ್ಲೋರ್ನಲ್ಲಿ ಮೂಲವತನ ಇರುತ್ತದೆ. ಸೂಕ್ಷ್ಮ ವತನ ಮತ್ತು ಮೂಲವತನ ಅಂದರೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ನೀರಿರುವುದಿಲ್ಲ. ಇದು ಬೇಹದ್ದಿನ ಸೃಷ್ಟಿಯಾಗಿದೆ. ಈ ಬೇಹದ್ದಿನ ಸೃಷ್ಟಿಯಲ್ಲಿ ಮೂರು ಫ್ಲೋರ್ ಇದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ಮೂರು ಫ್ಲೋರ್ನ ಬಗ್ಗೆ ತಿಳಿದುಕೊಂಡಿಲ್ಲ. ಇದೆಲ್ಲ ಬಹಳಷ್ಟು ಖುಷಿಯ ಮಾತಾಗಿದೆ. ಈ ಖುಷಿಯ ಮಾತನ್ನು ಎಲ್ಲರಿಗೂ ಖುಷಿಯಿಂದ ತಿಳಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ಈ ಪರೀಕ್ಷೆಯಲ್ಲಿ ಸಂಪೂರ್ಣ ಪಾಸ್ ಆಗುತ್ತಾರೋ ಅತೀಂದ್ರಿಯ ಸುಖದ ಬಗ್ಗೆ ಅವರಿಗೆ ಗಾಯನವನ್ನು ಮಾಡಲಾಗುತ್ತದೆ. ಯಾರು ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರ ಆಗಿರುತ್ತಾರೋ, ಸದಾ ಸೇವೆಯನ್ನು ಮಾಡುತ್ತಿರುತ್ತಾರೋ, ಅಂತವರಿಗೆ ಬಹಳಷ್ಟು ಖುಷಿ ಇರುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಎಂತಹ ದಿನ ಬರುತ್ತದೆ ಅಂದರೆ ಆ ಸಮಯದಲ್ಲಿ ಮನುಷ್ಯರು ರಾತ್ರಿ ಕೂಡ ನಿದ್ದೆಯನ್ನು ಮಾಡದೆ ಜಾಗೃತರಾಗಿ ಇರಬೇಕಾಗುತ್ತದೆ. ಆತ್ಮಕ್ಕೆ ಸುಸ್ತಾದಾಗ ಅವಶ್ಯವಾಗಿ ಮಲಗಬೇಕಾಗುತ್ತದೆ. ಆತ್ಮ ಮಲಗಿದಾಗ ಶರೀರ ಕೂಡ ಮಲಗಿಬಿಡುತ್ತದೆ. ಆತ್ಮ ಮಲಗದೇ ಇದ್ದರೆ ಶರೀರ ಕೂಡ ಮಲಗಲು ಸಾಧ್ಯ ಇಲ್ಲ. ಆತ್ಮಕ್ಕೆ ಸುಸ್ತಾಗುತ್ತದೆ. ಇಂದು ನನಗೆ ಸುಸ್ತಾಗಿದೆ ಎಂದು ಯಾರು ಹೇಳಿದರೂ ಆತ್ಮ ಹೇಳುತ್ತದೆ ನನಗೆ ಸುಸ್ತಾಗಿದೆ ಎಂದು. ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುವುದಿಲ್ಲ. ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗುವುದಿಲ್ಲ. ಅಂದ ಮೇಲೆ ದೇಹದ ಸಂಬಂಧಿಗಳ ನೆನಪು ನಿಮಗೆ ಬರುತ್ತಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಈ ಸೃಷ್ಟಿಗೆ ಅಶರೀರಿಯಾಗಿ ಬಂದಿದ್ದೀರಿ, ಈಗ ಪುನಃ ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ದೇಹದ ಎಲ್ಲಾ ಸಂಬಂಧಿಗಳನ್ನು ಈಗಲೇ ನೀವು ಮರೆಯಬೇಕು. ಈ ಶರೀರದಲ್ಲಿ ಇದ್ದರೂ ಕೂಡ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ನೀವು ಸತೋ ಪ್ರಧಾನ ಆತ್ಮರಾಗುತ್ತೀರಾ. ಪರಮಾತ್ಮ ತಂದೆ ಎಷ್ಟು ದೊಡ್ಡ ಅಧಿಕಾರಿಯಾಗಿದ್ದಾರೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ತಂದೆಯ ಬಗ್ಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಎಲ್ಲರೂ ಕೂಡ ಸಾಧಾರಣ ರೂಪದಲ್ಲಿ ಇರುವಂತವರೇ ಆಗಿದ್ದಾರೆ. ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಇಲ್ಲಿರುವ ಎಲ್ಲಾ ಶಿವತಂದೆಯ ಮಕ್ಕಳು ಸಾಧಾರಣವಾಗಿ ಜೀವನವನ್ನು ನಡೆಸುತ್ತಿರುವಂತಹ ಮಕ್ಕಳಾಗಿದ್ದಾರೆ. ಪತಿತ ಪಾವನ ಪರಮಾತ್ಮ ತಂದೆ ಇಲ್ಲಿ ಬಂದಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾದರೆ ಇಲ್ಲಿ ಎಷ್ಟು ದೊಡ್ಡ ಗುಂಪು ಸೇರುತ್ತದೆಯೋ ಗೊತ್ತಿಲ್ಲ. ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದರೆ ಎಷ್ಟು ದೊಡ್ಡ ಗುಂಪು ಸೇರುತ್ತದೆ. ಅಂದ ಮೇಲೆ ನಾಟಕದ ಅನುಸಾರ ಪರಮಾತ್ಮ ತಂದೆಯ ಪಾತ್ರ ಗುಪ್ತವಾಗಿದೆ. ನಾಟಕದ ಅನುಸಾರ ಗುಪ್ತ ರೂಪದಲ್ಲಿ ಇರುವುದೇ ತಂದೆಯ ಪಾತ್ರ ಆಗಿದೆ. ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ನಿಮ್ಮ ಸಂಸ್ಥೆಯ ಪ್ರಭಾವ ಆಗುತ್ತದೆ. ಆಗ ಪುನಃ ವಿನಾಶ ಆಗಿಬಿಡುತ್ತದೆ. ಎಲ್ಲರೂ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ. ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡುವ ಕಾರಣ ತಂದೆಯ ಪರಿಚಯ ಎಲ್ಲರಿಗೂ ಸಿಗುತ್ತದೆ. ಆದರೆ ಅವರು ತಂದೆಯ ಬಳಿ ಮಧುಬನಕ್ಕೆ ಬರಲು ಸಾಧ್ಯ ಇಲ್ಲ. ಹೇಗೆ ಬಂಧನದಲ್ಲಿರುವಂತಹ ಮಕ್ಕಳು ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಬಂಧನದಲ್ಲಿ ಇರುವಂತವರು ಎಷ್ಟೊಂದು ಅತ್ಯಾಚಾರವನ್ನು ಸಹನೆ ಮಾಡಿಕೊಳ್ಳುತ್ತಾರೆ. ವಿಕಾರವನ್ನು ತ್ಯಾಗ ಮಾಡಲು ಜನರಿಗೆ ಸಾಧ್ಯ ಆಗುತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನ ಜನ ಕೇಳುತ್ತಾರೆ, ವಿಕಾರ ಇಲ್ಲದೆ ಸೃಷ್ಟಿ ಹೇಗೆ ನಡೆಯಲು ಸಾಧ್ಯ ಎಂದು. ಅರೆ, ಸೃಷ್ಟಿಯ ಹೊರೆ ಪರಮಾತ್ಮ ತಂದೆಯ ಮೇಲಿದೆಯೋ ಅಥವಾ ನಿಮ್ಮ ಮೇಲಿದೆಯೋ ಎಂದು ನೀವು ಅವರನ್ನು ಕೇಳಬೇಕು. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ಪುನಃ ಇಂತಹ ಪ್ರಶ್ನೆಯನ್ನು ಅವರು ಕೇಳಲು ಸಾಧ್ಯ ಇಲ್ಲ. ನೀವು ಜಗತ್ತಿನ ಜನರಿಗೆ ತಿಳಿಸಬೇಕು, ಮೊದಲು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಿ, ನಂತರ ಎಲ್ಲಾ ಮಾತು ನಿಮಗೇ ಸ್ವತಃ ಅರ್ಥ ಆಗುತ್ತದೆ. ಜ್ಞಾನವನ್ನು ತಿಳಿಸುವಂತಹ ಯುಕ್ತಿ ಕೂಡ ಮಕ್ಕಳಿಗೆ ಗೊತ್ತಿರಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಸದಾ ಸರ್ವಶ್ರೇಷ್ಠ ಅಧಿಕಾರಿಯಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ವಿನಾಶ ಆಗುವಂತಹ ದೇಹವನ್ನು ನೋಡದೆ ಆತ್ಮ ಅಭಿಮಾನಿಯಾಗುವಂತಹ ಪರಿಶ್ರಮವನ್ನು ಪಡಬೇಕು. ನೆನಪಿನ ಸತ್ಯವಾದ ಚಾರ್ಟನ್ನು ಇಡಬೇಕು. ಸೆಕೆಂಡ್ ಪಾಯಿಂಟ್, ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರಾಗಿ ಅಪಾರ ಖುಷಿಯಲ್ಲಿ ಇರಬೇಕು. ಮೂರು ಲೋಕದ ರಹಸ್ಯವನ್ನು ಎಲ್ಲರಿಗೂ ಖುಷಿಯಿಂದ ತಿಳಿಸಬೇಕು. ಶಿವತಂದೆ ಯಾವ ಶ್ರೀಮತವನ್ನು ನೀಡುತ್ತಿದ್ದಾರೋ ಆ ಶ್ರೀಮತದ ಬಗ್ಗೆ ಅಪಾರ ನಿಶ್ಚಯವನ್ನು ಇಟ್ಟುಕೊಂಡು ಯಾವುದಾದರೂ ವಿಘ್ನ ಬಂದರೆ ಭಯಪಡಬಾರದು. ಎಲ್ಲಾ ಮಾತಿಗೂ ಶಿವತಂದೆ ಜವಾಬ್ದಾರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಯಾವ ಮಾತಿನಲ್ಲೂ ಸಂಶಯ ಬರಲು ಸಾಧ್ಯ ಇಲ್ಲ. ಇಂದಿನ ವರದಾನ ಆಗಿದೆ. ಶ್ರೇಷ್ಠ ವೇಳೆಯ ಆಧಾರದಿಂದ ಸರ್ವ ಪ್ರಾಪ್ತಿಯ ಅಧಿಕಾರದ ಅನುಭವವನ್ನು ಮಾಡುವಂತಹ ಪದುಮಾಪದಂ ಭಾಗ್ಯಶಾಲಿಗಳಾಗಿ ಯಾರು ಶ್ರೇಷ್ಠ ವೇಳೆ ಅಂದರೆ ಶ್ರೇಷ್ಠ ಸಮಯದಲ್ಲಿ ಜನ್ಮವನ್ನು ಪಡೆದುಕೊಂಡಿರುವಂತಹ ಭಾಗ್ಯಶಾಲಿ ಮಕ್ಕಳಾಗಿದ್ದಾರೋ ಅವರು ಕಲ್ಪದ ಮೊದಲಿನ ಟಚ್ಚಿಂಗ್ನ ಆಧಾರದಿಂದ ಜನ್ಮವನ್ನು ಪಡೆದುಕೊಂಡ ತಕ್ಷಣ ನನ್ನತನದ ಅನುಭವವನ್ನು ಮಾಡುತ್ತಾರೆ. ಅಂದರೆ ಪರಮಾತ್ಮ ತಂದೆ ನನ್ನವರು ಎಂದು ಅನುಭವ ಮಾಡುತ್ತಾರೆ. ಜನ್ಮವನ್ನು ಪಡೆದುಕೊಂಡ ತಕ್ಷಣ ಅವರು ಸರ್ವ ಆಸ್ತಿಗೆ ಅಧಿಕಾರಿಯಾಗಿ ಬಿಡುತ್ತಾರೆ. ಹೇಗೆ ಬೀಜದಲ್ಲಿ ಸಂಪೂರ್ಣ ವೃಕ್ಷದ ಸಾರ ಸಮಾವೇಶ ಆಗಿರುತ್ತದೆ, ಅದೇ ರೀತಿ ನಂಬರ್ ಒನ್ ವೇಳೆ ಅಂದರೆ ನಂಬರ್ ಒನ್ ಸಮಯದಲ್ಲಿ ಜನ್ಮವನ್ನು ಪಡೆದುಕೊಂಡಂತಹ ಆತ್ಮರೂ ಕೂಡ ಈ ಜ್ಞಾನ ಮಾರ್ಗಕ್ಕೆ ಬಂದ ತಕ್ಷಣ ಸರ್ವ ಸ್ವರೂಪದ ಪ್ರಾಪ್ತಿಯ ಖಜಾನೆಯ ಅನುಭವಿಗಳಾಗುತ್ತಾರೆ. ಅವರು ಎಂದೂ ಕೂಡ ಸುಖದ ಅನುಭವ ಆಗುತ್ತದೆ, ಆದರೆ ಶಾಂತಿಯ ಅನುಭವ ಆಗುತ್ತಿಲ್ಲ. ಶಾಂತಿಯ ಅನುಭವ ಆದರೆ ಸುಖದ ಅನುಭವ ಆಗುವುದಿಲ್ಲ ಅಥವಾ ಶಕ್ತಿಯ ಅನುಭವ ಆಗುವುದಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ಸರ್ವ ಅನುಭವಗಳಿಂದ ಅವರು ಸಂಪನ್ನರಾಗಿರುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ನಿಮ್ಮ ಪ್ರಸನ್ನತೆಯ ಛಾಯೆಯ ಮೂಲಕ ಶೀತಲತೆಯ ಅನುಭವವನ್ನು ಮಾಡಿಸುವುದಕ್ಕೋಸ್ಕರ ನಿರ್ಮಲರಾಗಿ ಮತ್ತು ನಮ್ರರಾಗಿ. ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಸರ್ವ ಸಂಬಂಧ ಮತ್ತು ಸರ್ವ ರಸವನ್ನು ಒಬ್ಬ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಂಡವರು ಮಾತ್ರ ಏಕಾಂತ ಪ್ರಿಯರಾಗಲು ಸಾಧ್ಯ. ಯಾವಾಗ ಒಬ್ಬ ತಂದೆಯ ಮೂಲಕ ಸರ್ವರಸ ಪ್ರಾಪ್ತಿಯಾಗುತ್ತದೆಯೋ ಆಗ ಅನೇಕ ಕಡೆ ಅಲೆದಾಡುವ ಅವಶ್ಯಕತೆ ಏನಿರುತ್ತದೆ? ಕೇವಲ ಒಂದೇ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ.
ಆ ಒಂದೇ ಶಬ್ದದಲ್ಲಿ ಸಂಪೂರ್ಣ ಜ್ಞಾನದ ಸಾರ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಮತ್ತು ಸಂಪೂರ್ಣ ಸ್ಮೃತಿ ಆ ಒಂದು ಶಬ್ದದ ಮೂಲಕ ನಿಮಗೆ ಬರುತ್ತದೆ. ಆ ಒಂದು ಶಬ್ದದಲ್ಲಿ ಸಂಪೂರ್ಣ ಸಂಬಂಧಗಳು ಕೂಡ ಬರುತ್ತದೆ. ಆ ಒಂದು ಶಬ್ದದ ಮೂಲಕ ಸಂಪೂರ್ಣ ಸ್ಥಿತಿ ಕೂಡ ಧಾರಣೆ ಆಗುತ್ತದೆ ಮತ್ತು ಜೊತೆ ಜೊತೆಗೆ ಎಷ್ಟೆಲ್ಲಾ ಪ್ರಾಪ್ತಿಗಳಿದೆಯೋ ಆ ಒಂದೇ ಶಬ್ದದ ಮೂಲಕ ಎಲ್ಲಾ ಪ್ರಾಪ್ತಿಗಳು ಸ್ಪಷ್ಟ ರೂಪದಲ್ಲಿ ಅನುಭವ ಆಗುತ್ತದೆ. ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು, ಸ್ಥಿತಿ ಕೂಡ ಏಕರಸ ಆಗಿರಬೇಕು. ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಈ ಸಂಪೂರ್ಣ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತಿದೆ. ಎಷ್ಟೆಲ್ಲಾ ಪ್ರಾಪ್ತಿಗಳು ನಮಗೆ ಸಿಗುತ್ತಿದೆಯೋ ಆ ಎಲ್ಲಾ ಪ್ರಾಪ್ತಿ ಏಕರಸವಾಗಿ ನಮ್ಮೆಲ್ಲರಿಗೂ ಪ್ರಾಪ್ತ ಆಗುತ್ತಿದೆ. ಒಳ್ಳೆಯದು. ಓಂ ಶಾಂತಿ.